योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। दशतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। जन्माद्यस्य यतो अन्वयादितरतश्चार्थेष्वभिघ्नस्वरात् तेने ब्रह्महृदाय आदिकवये मुह्यन्ति यम् सूरयः तेजो वारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहतम् सत्यम् परम् धीमहि। सृष्टिस्थित्यप्ययेहानीतिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्दस्तास्तमस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतम् महान्तम्। परमपवित्रवाद ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ಯಾವ ರೀತಿಯಾಗಿ ಪಂಚಮಸ್ಕಂಧದಲ್ಲಿ ಪ್ರಿಯವ್ರತರಾಜನ ಕಥೆ, ಋಷಭನಾಮಕ ಭಗವಂತನ ಮಹಾತ್ಮ್ಯ, ಭರತ ಚಕ್ರವರ್ತಿಯ ಕಥೆ, ಭೂಗೋಳ ಖಗೋಳ ವರ್ಣನೆ, ನರಕವರ್ಣನೆ ಇತ್ಯಾದಿಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ನೋಡಿದ್ದೇವೆ. ಮುಂದೆ ಷಷ್ಠಸ್ಕಂಧದಲ್ಲಿ ಪರಿಷದರಾಜನ ಒಂದು ವಿಶಿಷ್ಟವಾದ ಪ್ರಶ್ನೆ, ಹೀಗೆಲ್ಲ ತಾವು ವಿವಿಧವಾದ ನರಕಗಳ ವರ್ಣನೆಯನ್ನು ಮಾಡಿ ಅಂಥ ನರಕಗಳಿಗೆ ಯಾರು ಹೋಗ್ತಾರೆ ಎಂಬುದನ್ನು ಹೇಳಿದ್ದೀರಿ, ಇಂಥ ನರಕಗಳಿಂದ ಪಾರಾಗಲಿಕ್ಕೆ ಏನು ಉಪಾಯ ಅನ್ನೋದನ್ನ ಹೇಳುತ್ತಾರೆ. ಇಂಥದ್ದಕ್ಕೆಲ್ಲ ಸಾಮಾನ್ಯವಾಗಿ ಮುಖ್ಯವಾಗಿರತಕ್ಕಂತಹ ಇದಕ್ಕೆ ಉತ್ತರ, ಮನುಷ್ಯ ನರಕಗಳಿಂದ ಪಾರಾಗಬೇಕಾದ್ರೆ ಪಾಪಗಳನ್ನೇ ಮಾಡಬಾರದು. ಇಂತಿಂಥ ಪಾಪಗಳಿಗೆ ಇಂತಿಂಥ ನರಕ ಅಂತ ಹೇಳಿದಾಗ ಆಯಾ ಪಾಪಗಳನ್ನು ಬಿಟ್ಟಾಗ ಆ ನರಕ ತಪ್ಪಿತು ಅಂತ ಅರ್ಥ. ಇನ್ನು ಪಾಪಗಳನ್ನು ಅಕಸ್ಮಾತ್ ಅಲ್ಲಿಗೂ ಮಾಡಿಬಿಟ್ರೆ ಪ್ರಾಯಶ್ಚಿತ್ತ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಇದು ಸಾಮಾನ್ಯವಾದ ಉತ್ತರವನ್ನು ಕೊಡುತ್ತಾರೆ. ಆಗ ಪರಿಷ್ಠಿತ ರಾಜ ಕೇಳುತ್ತಾನೆ, ಇದರಿಂದ ನನಗೆ ಸಮಾಧಾನವಾಗಲಿಲ್ಲ ಆಗಿಬಿಡುತ್ತಾರೆ. ಆದರೆ ವಿಚಾರ ಮಾಡಿದವರಿಗೆ ಇದು ಸಾಲದು ಅನಿಸುತ್ತೆ. ಯಾತಕ್ಕೆ ಅಂದ್ರೆ ನಾವು ಪಾಪಗಳನ್ನು ಮಾಡದೇ ಇದ್ದರೆ ನರಕಕ್ಕೆ ಹೋಗೋದಿಲ್ಲ ಅಂತ ಹೇಳಿದಿರಿ, ಇನ್ ಮುಂದೆ ಮಾಡೋದಿಲ್ಲ ಅಂತ ಅನ್ಕೋಮೋಣ. ಈಗಾಗಲೇ ಮಾಡಿರೋ ಪಾಪಗಳು ಎಷ್ಟಿದೆ ಈಗಾಗಲೇನೆ? ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ಅಯ್ಯ, ಆ ಪಾಪಗಳ ಗತಿ ಏನಾಗಬೇಕು? ಆದ್ದರಿಂದ ಇದು ಸಾಧ್ಯ ಇಲ್ಲ. ಆಯ್ತನ್ನು ಪ್ರಾಯಶ್ಚಿತ್ತ ಮಾಡ್ತೇವೆ ತಿಳ್ಕೊಳ್ಳೋಣ. ಆದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾದ್ರೆ ಪಾಪ ಆಗೋದಿಲ್ಲ ಅಂತೇನು ಗ್ಯಾರಂಟಿ? ಎಷ್ಟೋ ಸಲ ದೇವ ಪೂಜೆ ಮಾಡಬೇಕಾದ್ರೆ ಎಷ್ಟು ಪಾಪ ಆಗುತ್ತೆ ಅಂತ ಹೇಳುತ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಅಂದಮೇಲೆ ಆ ಕಾಲದಲ್ಲಿ ಪ್ರಾಣದ ಪಾಪಗಳು ಮತ್ತೆ ಬೆಳೀತಾ ಹೋಗೋದ್ರಿಂದ ಮತ್ತಿನ್ನೇಕಾದ್ರೆ ಪಾಪ ಮಾಡೋದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಮತ್ತೆ ಪಾಪ ಮತ್ತೆ ಪ್ರಾಯಶ್ಚಿತ್ತ. ಅದು ಕುಂಜರ ಶೌಚವತ್ ಅಂತ ಕರೀತಾರೆ. ಗಜಸ್ನಾನ ಇದ್ದಾಗಿ ಆನೆ ಗಂಟೆಗಟ್ಟಲೆ ನೀರು ಸರೋವರದಲ್ಲಿ ಸ್ನಾನ ಮಾಡಿ ಹೋಗ್ತಾ ತಲೆ ಮೇಲೆ ಕೆಸರಾಕೊಂಡು ಹೋಗುತ್ತೆ, ಇದೇನು ಪ್ರಯೋಜನ? ಅದರಿಂದ ಇದನ್ನಲ್ಲ, ನನಗೆ ಶಾಶ್ವತ ಪರಿಹಾರ ಬೇಕು, ನರಕಗಳಿಂದ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿದಾಗ ಶುಕಾಚಾರ್ಯರು ಅದಕ್ಕೆ ಉತ್ತರವಾಗಿ ಅಜಾಮಲೋಪಾಖ್ಯಾನವನ್ನು ಹೇಳುತ್ತಾರೆ. ಅಜಾಮಡ ಅನ್ನೋ ಒಬ್ಬ ಕನ್ಯಕುಬ್ಜ ದೇಶದ ಬ್ರಾಹ್ಮಣ, ಚಿಕ್ಕ ವಯಸ್ಸಿನಲ್ಲೇನೆ ವೇದ ವೇದಾಂಗ ಪಾರಂಗತ ಪಾಪ, ಒಮ್ಮೆ ಆಕಸ್ಮಿಕವಾಗಿ ಹೊರಟಿದ್ದಾಗ ಅವನಿಗೆ ಒಬ್ಬ ಅತ್ಯಂತ ಅಯೋಗ್ಯ ಸ್ತ್ರೀಯ ದರ್ಶನವಾಗುತ್ತೆ. ಅವರ ಸೌಂದರ್ಯಾದಿಗಳಿಗೆ ಮಾರ ಹೋಗ್ತಾನೆ, ತನ್ನ ಸರ್ವಸ್ವವನ್ನು ಅವಳಿಗೆ ಧಾರೆ ಎರೀತಾನೆ, ಅವಳ ಜೊತೆಗೆ ಸಂಸಾರವನ್ನು ಮಾಡ್ತಾನೆ. ತಂದೆ ತಾಯಿ ಹೆಂಡತಿ ಎಲ್ಲರನ್ನೂ ಬಿಟ್ಟುಬಿಡ್ತಾರೆ, ಮದುವೆಯಾಗಿತ್ತು ಅವನಿಗೆ ಆಗ್ಲೇನೆ. ತಂದೆ ತಾಯಿಗಳು ಎಲ್ಲರನ್ನೂ ತ್ಯಾಗ ಮಾಡ್ತಾನೆ, ಅವಳಿಗೋಸ್ಕರ ಸರ್ವಸ್ವ ತ್ಯಾಗ ಮಾಡಿ ಅಲ್ಲೇ ಕಾಲ ಕಳೀತಾನೆ. ಅವಳಿಗೆ 10 ಜನ ಮಕ್ಕಳಾಗ್ತಾರೆ, 80 ವರ್ಷ ಮುಗಿದ ವೃದ್ಧ ವೃದ್ಧನಾಗ್ತಾನೆ, ಅಂತ್ಯಕಾಲ ಬರುತ್ತೆ. ಆಗ ಯಮದೂತರು ಬಂದು 3 ಜನ ಬಂದು ಅವನ ಪರಳಿಗೆ ಪಾಶವನ್ನು ಹಾಕಿ ಎಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಆಗ ಅವನಿಗೆ ಆ ಯಾರು ನನ್ನನ್ನು ಕಾಪಾಡ್ತಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ಇದೆಲ್ಲರೂ ಕೂಡ ತಪ್ಪು ಮಾಡಿಬಿಡ್ತಾರೆ. ಆಗ ಶಿಕ್ಷೆ ಒಳಗಾಗ ಪ್ರಸಂಗ ಬಂದ್ರೆ ಹೋ ನಮಗೆ ಯಾರ ಗತಿ ಅಂತ ಯೋಚನೆ ಮಾಡುತ್ತಾರೆ. ನೋಡ್ತಾನೆ, ಯಾರೂ ಕಾಣೋದಿಲ್ಲ. ಯಾರಿಗೋಸ್ಕರ ಸರ್ವಸ್ವ ತ್ಯಾಗ ಮಾಡಿದ್ದಾನೆ ಅವಳ ಎದುರಿಗಿಲ್ಲ. 10 ಜನ ಗಂಡಮಕ್ಕಳನ್ನು ಪಡೆದಿದ್ದಾನೆ, ಮೊದಲ 9 ಜನ ಮಕ್ಕಳು ಹತ್ತಿರ ಇಲ್ಲ. ಇದೇನು ಇವತ್ತಿನ ಕಾಲ ಕೇಳೋ ವಿಚಾರಣೆ ಅಲ್ಲ. ಮಕ್ಕಳಿದ್ದಾರೆ, ಇಲ್ಲೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾರು ಇರೋದಲ್ಲ, ಎಷ್ಟೋ ಜನ ವೃದ್ಧರು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರು ಅಂತ್ಯಕಾಲದೊಳಗೆ ಕೇವಲ ಗಂಡ ಹೆಂಡತಿ ಅಷ್ಟೇ, ಎಲ್ಲರೂ ಇರ್ತಾರೆ. ಯಾರು ಈ ದೇಶದಲ್ಲೇ ಇರೋದಿಲ್ಲ, ತುಂಬಾ ದೂರ ಇರ್ತಾರೆ. ಇದ್ರು ಇದೇ ಊರಲ್ಲಿದ್ರು ಹತ್ತಿರ ಇರೋದಿಲ್ಲ, ಅದು ವಿಶೇಷ. ಪಕ್ಕದಲ್ಲಿ ಬೇರೆ ಬೇರೆ ಏಕಬೇನೆ ಬೇರೆ ಇರ್ತಾರೆ. ವೃದ್ಧರಿಗೆ ಸಹಾಯ ಮಾಡತಕ್ಕಂತಹ, ಸೇವೆ ಮಾಡತಕ್ಕಂತಹ ವಾತಾವರಣ ಇವತ್ತು ಇರೋದಿಲ್ಲ. 9 ಜನ ಮಕ್ಕಳು, ಆದ್ರೆ ಇನ್ನು ಹೋಗಷ್ಟು ಕಾಲ ಬಂದಿದ್ದಿಲ್ಲ ಅವನು. ಅದಕ್ಕೆ ಎಲ್ಲೋ ದೂರ ಆಡ್ತಾ ಇದ್ದ. ಅವನು ನೋಡಿದನಂತೆ, ಅವನಾದರೂ ಕಾಪಾಡ್ತಾನೆ ಅಂತ ಹೇಳಿ, ದೂರೇ ಕ್ರೀಡನಕ ಆಸಕ್ತಂ ಪುತ್ರಂ ನಾರಾಯಣ ಕೋಯಂ. ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಕರಲಿಕ್ಕೆ ನಾರಾಯಣ ಅಂತ ಕರೆದ. ಆ ಕ್ಷಣದೊಳಗೆ ಆಶ್ಚರ್ಯ ನಡೆದೋಯ್ತಂತೆ. 4 ಜನ ವಿಷ್ಣುದೂತರು ಬರ್ತಾರೆ, ಯಮದೂತರಿಗೆ ಸಂವಾದವನ್ನು ಮಾಡ್ತಾರೆ. ನೀವು ನನ್ನ ಬಿಟ್ಟುಬಿಡಿ ಅಂತ ಹೇಳುತ್ತಾರೆ. ಸಾಕಷ್ಟು ವಿಚಾರ ನಡೆಯುತ್ತೆ. ಏನಿದೆ ಈಗೆಲ್ಲ, ಆದ್ರೆ ನಾನು ಪಾಪ ಮಾಡಿದ್ದಾನೆ ಹೇಗೆ ಬಿಡೋದು ಅಂದ್ರೆ, ಹೌದು ಪಾಪ ಮಾಡಿದ್ದಾನೆ ಅದು ನಿಜ. ಆದರೆ ಪಾಪ ಮಾಡಿದ ಮಾತ್ರಕ್ಕೇನೆ ಶಿಕ್ಷೆ ಆಗಬೇಕು ಅಂತಿಲ್ಲ. ಆದ್ರೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಶಿಕ್ಷೆ ಪರಿಹಾರವಾಗುತ್ತೆ ಅಂತ ಹೇಳಿ. ಅಲ್ಲಿ ಧರ್ಮದ ಜಿಜ್ಞಾಸೆ ಬರುತ್ತೆ. ವೇದ ಪ್ರಣಿಹಿತೋ ಧರ್ಮ ಅಧರ್ಮಸ್ಥ ದ್ವಿಪರ್ಯಯ. ಈಗೆಲ್ಲ ಧರ್ಮಾಧರ್ಮದ ಜಿಜ್ಞಾಸೆ ನಡೆದು ಕೊನೆಗೆ ಪಾಪ ಮಾಡಬಾರದು ನಿಜ, ಆದರೆ ಮಾಡಿದರೆ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಪರಿಹಾರ ಆಗುತ್ತೆ. ಇವನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಅಂದ್ರೆ ಆಶ್ಚರ್ಯ ಆಗೋಯ್ತು. ಆಯ್ತು, ಇನ್ನೂ ವಾಗ್ವಾದ ಮಾಡಕ್ಕೆ ಬಂದರೆ ನಿಮ್ಮ ಕಳಿಸಿದವರು ನಿಮ್ಮನ್ನ ಯಾರು, ಯಮದೇವರು ತಾನೆ, ಅವರನ್ನೇ ಕೇಳಿ ಅಂತ ಹೇಳಿ ತಕ್ಕ ಹೊರಟೋಗ್ತಾರೆ. ಅವರು ವಿಷ್ಣುದುರ್ಗದಲ್ಲಿ ಬಿಡುಗಡೆ ಮಾಡ್ತಾರೆ. ಅಜಾಬಡ ನೋಡುತ್ತಾನೆ, ಭಾರಿ ಆಶ್ಚರ್ಯವಾಗುತ್ತೆ, ಇದೇನಿದು, ನಾನು ಎಷ್ಟು ಪಾಪ ಮಾಡಿದವನು, ನಾರಾಯಣ ಅಂತ ಕರೆದೆ, ಎಷ್ಟು ಕರುಣಾಳು ಶ್ರೀಹರಿ, ಒಂದು ಕ್ಷಣಕ್ಕೆ ತನ್ನ ದೂತರನ್ನು ಕಳಿಸಿ ನನ್ನ ಬಿಡುಗಡೆ ಮಾಡಿಸಿದ. ಇಂಥ ಪರಮಾತ್ಮನನ್ನು ಬಿಟ್ಟು ಯಾರಿಗೋಸ್ಕರವೋ ಮಾಡಿದನಲ್ಲ, ಎಷ್ಟು ತಪ್ಪು ಮಾಡಿದೆ ಅಂತ ಹೇಳಿ ಅಪಾರವಾದ ಪ್ರಾಯಶ್ಚಿತ್ತ ಪಶ್ಚಾತ್ತಾಪವನ್ನು ಹೊಂದಿ ಅಲ್ಲಿಂದ ಹೊರಟು ಬಿಟ್ಟು ಗಂಗಾದ್ವಾರ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಅಲ್ಲಿ ತಪಸ್ಸು ಮಾಡಿ ತನ್ನ ಪಾಪವನ್ನೆಲ್ಲ ಏನು ಕಳ್ಕೊಂಡಿದ್ದ ಅಲ್ಲಿ ಸದ್ಗತಿ ಹೊರಟೋಗ್ಬಿಟ್ಟ ಅಂತ ಹೇಳಿದ. ಅದೇ ಆಮೇಲೆ ಆಗಲೇ ಹೋಗೋದಲ್ಲ, ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ವಿಶೇಷ ಸಿದ್ಧಿಯನ್ನು ಪಡೆದು ಹೋಗ್ತಾ ಇದ್ದ. ನಮಗೆ ರಾಜಾಬಣರು ಈ ಕಥೆ ಕೇಳಿದ್ವಿ. ಇನ್ನು ಯಮದೂತರ ಹೋಗ್ತಾರೆ, ಯಮದೇವರ ಹತ್ರ ಹೋಗ್ತಾರೆ, ಕೇಳ್ತಾರೆ, ಕತಿ ಸಂತೀಹ ಶಾಸ್ತ್ರ, ಸ್ವಾಮಿ ಯಮದೇವರೇ ಎಷ್ಟನ ಶಾಸಕರು ಇರೋದು, ನೀವು ಹೇಳಿದ್ರೆ ಹಿಡ್ಕೊಂಡು ಬರಲಿಕ್ಕೆ ಅಂತ ಹೋದ್ವಿ. ಅವರು ಬಂದು ವಿಷ್ಣು ಹೇಳಿದ್ದಾರೆ, ಬಿಡಿಸ್ಕೊಂಡು ಹೋಗ್ಬಿಟ್ರು. ಮತ್ತೆ ಯಾರು ಶಾಸಕರು, ಮುಖ್ಯ ಶಾಸಕರು ಯಾರು, ಎಷ್ಟನ ಇದ್ದಾರೆ ಹಾಗಿದ್ರೆ? ಆಗ ಯಮದೇವರು ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಭಾರಿ ಸಂಭ್ರಮ ಪಟ್ಟರಂತೆ, ಸಂತೋಷ ಪಟ್ಟರಂತೆ. ಭಗವತ್ ಕಥಾ ಶ್ರವಣ ಮಾಡಲಿಕ್ಕೆ, ಅದನ್ನು ಪ್ರವಚನ ಮಾಡಲಿಕ್ಕೆ ಜ್ಞಾನಿಗಳಿಗೆ ಭಾರಿ ಭಾರಿ ಉತ್ಸಾಹ. ಅವರು ಹೇಳ್ತಾರೆ, ಹೌದು ನೀವು ಪ್ರಶ್ನೆ ಕೇಳಿದ್ದು ಸರಿ, ನಾನು ನಿಮಗೆಲ್ಲ ಶಾಸಕ ಹೌದು, ಆದರೆ ಸರ್ವ ಶಾಸಕ ಇದ್ದಾನೆ ಭಗವಂತ, ಸರ್ವಶಾಸಕ ನಾರಾಯಣ. ಆಗ ನಮಗೆ ಆಚಾರ್ಯರ ಮಾತು ಅರ್ಥವಾಗುತ್ತೆ. ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾರ್ಚಿತ ಶೂರವರೇಶ. ಪರಮಾತ್ಮ ಸರ್ವೋತ್ತಮ, ಅವನೆಲ್ಲರಿಗೂ ಶಾಸಕ, ಅವನ ಆಜ್ಞಾಧಾರಕರು ನಾವು. ಬ್ರಹ್ಮದೇವರು ಹೇಳಿರ್ತಾರೆ ಹಿಂದೆ, ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವ ದ್ವಿಪದೇ ಚತುಷ್ಪದ. ಇಷ್ಟು ಮಾತು ಕೇಳಿದ ಮೇಲೆ ಇನ್ನು ಹರಿ ಸರ್ವೋತ್ತಮತ್ತು ವಿವಾದ ಏನಿದೆ? ಅದು ಸರ್ವೋತ್ತಮ ಹರಿ, ಅವನ ಸ್ಮರಣೆ ಮಾಡಿದವರಿಗೆ ಎಲ್ಲ ಪಾಪಗಳ ಪರಿಹಾರವಾಗುತ್ತೆ. ಕಡೆಗೆ ನಿರ್ಣಾಯಕನಾದವನು ಅವನೇನೆ, ಅಜಾದಳ ಹಾಗೆ ಮಾಡಿದ, ಅದು ಪರಿಹಾರ ಆಯಿತು. ಅಲ್ಲ ಮಾಡಿದ್ದೇನವನು, ನಾರಾಯಣ ಅಥವಾ ಮಗನ ಕರೆದ, ಅದಕ್ಕೆ ಸದ್ಗತಿ ಕೊಟ್ಟು ಬಿಡದ? ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸೋಹಂ ಹೇಲನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಸಹರಂ ವಿದುಹು. ನೋಡಿ ಯಮದೂತರೆ, ನಿಮಗೆ ಅರ್ಥವಾಗಲಿಲ್ಲ. ಪರಮಾತ್ಮನ ನಾಮಸ್ಮರಣೆಯನ್ನು ಯಾವುದೇ ನೆಪದಲ್ಲಿ ಮಾಡಲಿ ಅದು ಸಾರ್ಥಕ. ಅಚ್ಚು ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದುಹು. ವೈಕುಂಠ ನಾಮ ಅಂದ್ರೆ ಆಗ ನಮಗೆ ಅರ್ಥ ಆಗುತ್ತೆ. ವೈಕುಂಠ ಪ್ರಾಣದ ಪ್ರಾಣ, ವಿಷ್ಣುಶಾಸ್ತ್ರವಾದರೆ ವೈಕುಂಠ ಅಂದ್ರೆ ನಾರಾಯಣ ವಿಷ್ಣು. ಆತನ ನಾಮಗ್ರಹಣಂ, ಆತನ ಹೆಸರನ್ನು ಹೇಳೋದು ಸರ್ವರೀತಿಯಾದ ಉದ್ಧಾರಕ್ಕೆ ಕಾರಣ, ಅಶೇಷಾಗಹರ ಅಂತ ಹೇಳಿದರು. ಆಗ ಅವರು ಪ್ರಶ್ನೆ ಮಾಡ್ತಾರೆ, ಇದೇನು ಇದು? ತುಂಬಾ ಗೊಂದಲ ಕಾರಣವಾದ ಮಾತಿದ್ರು. ಮೇಲ್ನೋಟಕ್ಕೆ ನಾವು ಯಾವುದೇ ನೆಪದಲ್ಲೂ ದೇವರು ಪ್ರಮಾಣ ಮಾಡಿದ್ರೆ ಎಲ್ಲ ಪಾಪ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಈ ರೀತಿ ಮಾಡೋದಾದರೆ ಇಷ್ಟೊತ್ತು ನಾವು ಕಥೆ ಕೇಳಿದ್ದು ವ್ಯರ್ಥ. ಯಾತಕ್ಕೆ? ಮನುಷ್ಯ ಪಾಪ ಅಜಾಬಳನ ಕಥೆ ಕೇಳಿದಾಗ, ನರಕವರ್ಣನೆ ಕೇಳಿದ ನಮಗೆ ಏನು ಭಯ ಆಗಿರುತ್ತೆ, ಅಜಾಬಳನ ಕಥೆ ಕೇಳಿದಾಗ ಆ ಭಯ ಪೂರ್ತಿ ಹೋಗಿಬಿಟ್ಟು ಇನ್ನೂ ಮನುಷ್ಯ ಸ್ವೇಚ್ಛಾಚಾರಿ ಆಗ ಸಂಭವ ಇದೆ. ಏನು ಪಾಪ ಮಾಡಿದ್ರು ಹರಿರಾಮ ಸ್ಮರಣೆ ಅದಕ್ಕೆ ಪರಿಹಾರ ಅಂತ ಹೇಳೋದಾದ್ರೆ, ನಾವು ಪಾಪ ಅಂತ್ಯಕಾಲಕ್ಕೆ ಎಲ್ಲರೂ ನಾರಾಯಣ ಕೃಷ್ಣ ಅಂದುಬಿಟ್ರೆ ಪಾಪ ಎಲ್ಲ ಹೋಗಿಬಿಡುತ್ತಾ? ಅಥವಾ ನಾವು ಪಾಪಗಳನ್ನು ಮಾಡಿಬಿಟ್ಟು ಕಷ್ಟ ನಾರಾಯಣ ಕೃಷ್ಣ ಅಂತ ಹೇಳಿದರೆ, ಏಕಾಚಿ ಊಟ ಮಾಡೋದು ನಾರಾಯಣ ನಾರಾಯಣ ಅಂದ್ರೆ ಮೂಲ ತನಿಗೆ ಅದು ಪಾಪ ಮಾಡಬಾರ್ತಾರೆ ನಾರಾಯಣ ಕೃಷ್ಣ ಅಂದ್ರು, ಈರುಳ್ಳಿ ತಿಂತಾನೆ ನಾರಾಯಣ ಕೃಷ್ಣ ಅಂದ್ಬಿಟ್ಟು ಪರಿಹಾರ ಆಗಿಬಿಡುತ್ತಾ? ಈ ಪ್ರಕಾರ ಆಗುತ್ತೆ ಅನಿಸುತ್ತೆ ನೋಡಿದ್ರೆ, ಈ ಶ್ಲೋಕ ನೋಡಿದಾಗ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಹೇಳುತ್ತಾರೆ, ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಆಚಾರ ಶಾಸ್ತ್ರದಲ್ಲಿ ಅವರು ಸಾಧ್ಯ ಇಲ್ಲ. ತಸ್ಮಾತ್ ಸೂತ್ರಾರ್ಥ ಮಾದೃಶ್ಯ ಕರ್ತವ್ಯ ಸರ್ವ ನಿರ್ಣಯ. ಶಾಸ್ತ್ರಾರ್ಥವನ್ನ ಪ್ರತಿ ಕ್ಷಣದಲ್ಲೂ ಕೂಡ ನಿರ್ಣಾಯಕ ಶಾಸ್ತ್ರದ ಹಿನ್ನೆಲೆಯಲ್ಲೇ ಮಾಡಬೇಕು. ಹೀಗೆಲ್ಲ ಯಾಂತ್ರಿಕವಾದ ಸ್ಮರಣೆಗೆ ಎಂದೂ ಪಾಪಗಳು ಪರಿಹಾರವಾಗೋದಿಲ್ಲ ಅಂತ ಹೇಳ್ತಾರೆ. ಎಂದೂ ಸದ್ಗತಿ ಆಗೋದಿಲ್ಲ. ಯಾಂತ್ರಿಕ ಸ್ಮರಣೆ ಮುಖ್ಯ ಅಲ್ಲ, ಹರಿ ಸಮಸ್ಮರಣೆ ಆಗಬೇಕು. ಕೃತೇ ಪಾಪಿ ಅನುತಾಪೋ ವೈ ಯಶ್ಯ ಪುಂಸಃ ಪ್ರಜಾಯತೆ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ. ಹರಿ ಸಂಸ್ಮರಣಂ ಅದಾಗಬೇಕು. ಮತ್ತೆ ಪ್ರಜಾಭಿನ ಮಾಡಿದ್ದೇನು ಸಂಸ್ಮರಣೆ ಅಲ್ಲ, ಮಗನ ಕರದ ಸಾಂಕೇತ್ಯ ಪಾರಿಹಾಸ್ಯ ಏನಾದ್ರು ಹೇಳ್ತೀರಿ, ಹಾಗಿದ್ರೆ ಸದ್ಗತಿ ಆಗುತ್ತಾ? ಆಚಾರ್ಯ ಹೇಳ್ತಾರೆ ಇಲ್ಲ, ಅದು ವೈಕುಂಠ ನಾಮವನ್ನು ಹೇಳೋದು ಸದ್ಗತಿ ಕಾರಣ, ನಿಯಮೇನ ಕಾರಣ, ಸಂಶಯ ಇಲ್ಲ. ಆದರೆ ಯಾವುದೋ ನೆಪಕ್ಕೆ ಹೇಳಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಲ್ಲಿದೆಯಲ್ಲ ಆ ಮಾತು, ನಿಮಗೆ ಅರ್ಥ ಆಗಿಲ್ಲ. ಯಾವುದೇ ನೆಪ ಮಗನೇ ನಾರಾಯಣ ಅಂತ ಇಟ್ಟಿದ್ದ, ನಾರಾಯಣ ಅಂತ ಕರೆದ, ಅಷ್ಟಕ್ಕೆ ಸದ್ಗತಿ ಆಗೋದಾಗಿದ್ದು ಎಷ್ಟೋದ್ರೆ ಒಳ್ಳೆ ಹೆಸರು ಇಟ್ಟೇ ಇರ್ತಾರೆ, ಅದರಿಂದ ನಾಮ ಹೋಗೋದಿಲ್ಲ. ಮತ್ತೆ ಹೇಳ್ತಾರಲ್ಲ ಅಂದ್ರೆ ನಿಮಗೆ ಅರ್ಥ ಆಗಲಿಲ್ಲ. ಅಭಕ್ತೋದಾಹೃತಂ ನಾಮ ನಾ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ಉಚ್ಚಾರಣೆ ಮಾಡಿದರೆ ನಾಮೋಚ್ಚಾರಣೆ ಫಲ ಕೊಡೋದಿಲ್ಲ. ಭಕ್ತಿ ಇಲ್ಲದೆ ಉಚ್ಚಾರಣೆ ಮಾಡಿದರೆ ನಾಮೋಚ್ಚಾರಣೆ ಫಲ ಕೊಡೋದೇ ಇಲ್ಲ. ಮತ್ತೆ ಕೊಟ್ಟಂತೆ ಕಾಣುತ್ತಲ್ಲ ಅಂದರೆ ಆ ಶ್ಲೋಕ ಇದೆಯಲ್ಲ, ಶ್ಲೋಕ ಸರಿಯಾಗಿದೆ, ಅರ್ಥ ಮಾಡಿಕೊಳ್ಳಿಲ್ಲ ಅಷ್ಟೇ. ಶ್ಲೋಕ ಸರಿಯಾಗಿದೆ, ಅಲ್ಲಿ ತಮಾಷೆ ಮಾಡ್ತೇನೆ ದೇವಸ್ಮರಣೆ ಮಾಡಿದರೆ ಅಂದ್ರೆ ಹಾಗರ್ಥ ಅಲ್ಲ. ಯಾವುದೋ ನೆಪಕ್ಕೆ ಮಾಡಿದ್ರೆ ಆ ಅರ್ಥ ಅಲ್ಲ. ಹರಿಸ್ಮರಣೆಯನ್ನೇ ಮಾಡ್ತಾನೆ. ಹರಿಸ್ಮರಣೆ ಬರಲಕ್ಕೆ ಒಂದು ನಿಮಿತ್ತ ಇವೆಲ್ಲ ಕೂಡ. ಸಾಂಕೇತ್ಯಂ ಪಾರಿಹಾಸ ಯಾರೋ ನಗುತ್ತಾ, ಯಾರೋ ಬಂದ ನಾರಾಯಣ ಅಥವಾ ಬಂದ ಯಾರೋ ಒಬ್ಬ ಕುಂಟ, ಅವನು ಮರ್ತ ನೋಡಿದ, ಓ ಕುಂಟ ಕುಂಟ ನಾರಾಯಣ ಅಂತ ತಕ್ಷಣ, ಓ ವೈಕುಂಠ ನಾರಾಯಣ ನಮ್ಮ ದೇವರು ಹೇಗಿದ್ದಾನೆ ಗೊತ್ತ, ಇವನು ಕುಂಟ ಇವನು ನಾರಾಯಣ, ನಿಜವಾದ ನಾರಾಯಣ ಎಂಥವನು ಗೊತ್ತ, ಅವನು ವೈಕುಂಠ ನಾರಾಯಣ. ಅಂದ್ರೆ ನಾರಾಯಣ ಸ್ಮರಣೆಗೆ ಒಂದು ನಿಮಿತ್ತ ಆಯ್ತಷ್ಟೇ. ಪರಿಹಾಸ ಮಾಡ್ತಾ ಮಾಡ್ತಾ ದೇವರ ಕಡೆ ಮನಸ್ಸು ಹೋಗ್ಬಿಡುತ್ತೆ. ಯಾವುದೋ ಒಂದು ವಸ್ತು ಹೆಸರಿಟ್ಟಿದ್ದ, ಹೆಸರಿಟ್ಟ ತಕ್ಷಣ ಜ್ಞಾಪಕ ಮಾಡ್ತಾ ದೇವರ ಕಡೆ ಹೊರಟೋಯ್ತು ಮನಸ್ಸು. ಅದೇ ರೀತಿ ಹೇಳಿ ಯಾರೋ ಬೇರಕ್ಕೆ ಅಂತ ಹೇಳಿ ಪಾಪಿಷ್ಟ, ಅವನೊಬ್ಬ ಹರಿನಾ ಹರಿನಾ ಅವನ ಹೆಸರು ಅಂತ ಬೈತಿದ್ದಾನೆ ಜೋರಾಗಿ, ಹರಿನಾ ಕರ್ಕೊಂಡು ಬಾವನ ಅಂತ ಹೇಳಿದ. ಒಳಗೆ ಹರಿ ಅಂದ್ರೆ ನಾರಾಯಣ ಇದ್ದಾನೆ, ಅವನು ಹರಿ, ಹರತೀತಿ ಹರಿಹಿ ಸಂಸಾರಂ ಹರತೀತಿ ಹರಿಹಿ, ಅವನು ನಾರಾಯಣ. ಒಬ್ಬರು ಬೈತಾ ಬೈತಾ ದೇವಸ್ಮರಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಬೈಯೋದೇ ದೇವಸ್ಮರಣೆ ಅಲ್ಲ, ಮತ್ತೆ ಬೈಯೋದು ದೇವಸ್ಮರಣೆಗೆ ನಿಮಿತ್ತ ಆಯ್ತು. ಆ ರೀತಿ ಸ್ಮರಣೆ ಮಾಡಿದ್ರೆ ಪುಣ್ಯ ಬರುತ್ತೆ ಶಾಸ್ತ್ರ ಹೇಳುತ್ತದೆ ಹೊರತು ಅದೇ ಮುಖ್ಯವಾದಷ್ಟು ಎಂದೂ ಪುಣ್ಯ ಬರೋದಿಲ್ಲ. ಆದ್ರೆ ಸ್ಮರಣೆಗೆ ಏನು ಬೇಕಾಗ, ಭಕ್ತಿ ಬೇಕೇ ಬೇಕು. ಭಕ್ತಿ ಇಲ್ಲದ ಸ್ಮರಣೆಗೆ ಅರ್ಥವೇ ಇಲ್ಲ. ಇವತ್ತು ತುಂಬಾ ಜನಗಳು ಶಾಸ್ತ್ರ ಹಾಕೋದ್ಬೇಕು, ನಾವು ಆರಾಮ ನಾರಾಯಣ ಕಷ್ಟ ಅಂತ ಇದ್ಬಿಟ್ಟು ಹರಿ ಸರ್ವೋತ್ತವ ಆಯ್ದು ಇವತ್ತು ಎಷ್ಟೋ ಕುಣಿತಾ ಇರ್ತಾರೆ, ಪಾಪ ನೆಲವಡೆಯ ಜ್ವರ ಕುಣಿತಾರೆ. ಇಂಜನ್ ಭಕ್ತಿ ಇದಕ್ಕಿಂತ ಭಕ್ತಿ ಬೇಕಂದ್ರೆ ಅದು ಭಕ್ತಿ ಅಲ್ಲ. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಜ್ಞಾನಪೂರ್ವ ಭಕ್ತಿಯಿಂದ ಮಾಡಿದ್ರೇನೆ ಅದು ಹರಿಸ್ಮರಣೆ ಸಾರ್ಥಕ, ಯಾವುದೇ ಕೆಲಸವೂ ಸಾರ್ಥಕ. ಭಕ್ತಿಗೆ ಜ್ಞಾನ ಬೇಕು, ಆ ಜ್ಞಾನ ಸುಮ್ಮನೆ ಬರೋದಿಲ್ಲ. ನಿಯಮಾಧೀತ ವೇದಾಂತ ಜನ್ಯಂ ಅಂತ ಹೇಳಿದ್ದ. ಶಾಸ್ತ್ರ ಶ್ರವಣವನ್ನ ಮಾಡಿ 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 ಬರಬೇಕೇ ಹೊರತು ಅದು ಹಾಗೆ ಬರೋದಲ್ಲ. ಅದಕ್ಕೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳಿದ ಮಾತು ಅನ್ಯ ಹೇಳನ ನಿಮಿತ್ತಂ, ಅದರಿಂದ ಬಂದಿದ್ದೆ ಹೊರತು ಅನ್ಯ ಹೇಳನವೇ ಪರ್ಯಸ್ಥಾನವಾದ್ರೆ ಪ್ರಯೋಜನ ಇಲ್ಲ. ಅದರಿಂದ ನಾರಾಯಣ ಸರಿ ಸಾವಿರ ಕೂಡ್ಸತ್ತೆ ನಾರಾಯಣ ಅಂದ. ಯಾರು ನಾರಾಯಣ? ನನ್ನ ಮಗ ನಾರಾಯಣ, ನನ್ನ ಮಗ ನಾರಾಯಣ ಅದಲ್ಲ, ನನ್ನ ಮಗನ ನಾರಾಯಣ ಅದು ಭಗವಂತ ನಾರಾಯಣನ ಹೆಸರು. ಅದು ಬಂದು ಅವನ ಹೆಸರು ನನ್ನ ಮಗನ ಇಟ್ಟಿದ್ದೇನೆ. ಈ ರೀತಿ ಮಾಡಿದಾಗ ಸಾರ್ಥಕನೆ ಹೊರತು ನಾರಾಯಣ ಎಕ್ಸ್ವೈಗೆ ಬಿದ್ದಂತೆ ಡಿತ್ತಾದಿ ಶಬ್ದ ಒತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ರೆ ನಾರಾಯಣ ಅಲ್ಲ, ಅಜಾಬಳ ಕರೆದನಲ್ಲ. ನಿಮ್ಗೆ ಅಲ್ಲೇ ಅರ್ಥ ಆಗಿಲ್ಲ. ಅಜಬಳ ಮಗನ ಕರೆದಕ್ಕೆ ಅಂತ ಹೊರಟ, ಬಾಯಿ ತೆಗೆದ, ನಾಟ ಶುರು ಮಾಡಿದ, ತಷ್ಟ ಅವರೇ ದೇವಸ್ಮರಣೆ ಬಂತು. ಅಲ್ಲಿ ಮಗನನ್ನು ಕರೆಯಲಿಕ್ಕೆ ಅಂತ ಹೊರಟಿದ್ದು ನಿಮಿತ್ತ ಅಷ್ಟೇ, ಕರೆದಿದ್ದು ಮಗನನ್ನಲ್ಲ. ಪುತ್ರಂ ನಾರಾಯಣ ಸ್ವಯಂ ದೂರೇ ಕ್ರೀಡನಕ ಆಸಕ್ತಂ, ದೂರದಲ್ಲಿದ್ದ ಕ್ರೀಡನಕ ಆಟ ಆಡ್ತಾ ಇದ್ದ, ನಾರಾಯಣಕ್ಕೆ ಹೆಸರಿತ್ತು, ದೂರದಲ್ಲಿ ನೋಡಿದ್ನಲ್ಲ. ತಕ್ಷಣ ದೂರ ದೂರ ತರಮ್ಯತ್ತು ತದೇ ವಾಂತಿಕ ಮಂತಿಕ ಅತಿ ದೂರ ನಾರಾಯಣ, ಅದು ಜ್ಞಾಪಕ ಆಯ್ತು. ಕ್ರೀಡನಕ ಆಸಕ್ತಂ, ಈ ತನ್ನ ಮಗ ಚೆಂಡಾಟ ಆಡ್ತಾ ಇದ್ದಾನೆ, ನಾರಾಯಣ ಇಡೀ ಜಗತ್ತನ್ನ ಆಟವಾಗಿ ಆಡ್ತಾನೆ. ಬಾಲಃ ಕ್ರೀಡನಕ ಇರಿವ, ಇಡೀ ಮಕ್ಕಳು ಆಟಿಕೆಗಳಿಂದ ಆಡ ಹಾಗೆ ಪರಮಾತ್ಮ ಇಡೀ ವಿಶ್ವದೊಂದಿಗೆ ಆಟ ಆಡ್ತಾನಂತೆ. ಎಷ್ಟು ದೊಡ್ಡವನು ನಾರಾಯಣ, ಗುಣಪೂರ್ಣ ನಾರಾಯಣ, ದೋಷ ದೂರ, ಅದೆಲ್ಲ ಚಿಂತನೆ ಬಂದ್ಬಿಡ್ತಾನೆ. ನಮಗೆ ಖುಷಿಯೋ ಖುಷಿ, ನಮಗೂ ಹಾಗೆ ಬಂದ್ಬಿಟ್ರೆ, ಹಾಗಿದ್ರೆ ಸಾಯಕಾಲಕ್ಕೆ ನಮಗೂ ನಾರಾಯಣ ಅಂತ ಬಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಆತನ ಕಥೆ ಹೇಳಿದ. 16 ವರ್ಷದವರೆಗೆ ವೇದ ವೇದಾಂಗ ಪಾರಂಗತವು, ಇವಡೆ ಶಾಸ್ತ್ರಾಧ್ಯಯನ ಸಂಪನ್ನ, ಪ್ರಾರಬ್ಧವಶಾತ್ ದಾರಿ ತಪ್ಪಿದ್ದ. ಅದು ಕಷ್ಟ ಜ್ಞಾಪಕ ಬಂತು. ಆದ್ರೆ ಓದೋದ್ರೆ ಏನ್ ಜ್ಞಾಪಕ ಬರ್ಬೇಕು? ಈ ಮಧ್ಯೆ ಸ್ಮರಣೆ ಎಂಬುದು ವಿಸ್ಮರಣೆ ಇದ್ದವರಿಗೆ ಸ್ಮರಣೆನೆ, ಜ್ಞಾನನೇ ಇದ್ದವರಿಗೆ ಸ್ಮರಣೆಯಲ್ಲಿಂದ ಬರಬೇಕು. ಆದ್ರಿಂದ ನಾವು ಶಾಸ್ತ್ರವನ್ನು ಸರಿಯಾಗಿ ಓದಿಬಿಟ್ರೆ ಅಕಸ್ಮಾತ್ ದಾರಿ ತಪ್ಪಿದ್ರೂ ಒಂದು ಜಾರ ಜ್ಞಾಪಕ ಬರುತ್ತೆ ಅಂತ ಅರ್ಥ. ಆದರೆ ಇವತ್ತು ಓದ್ದೇನೆ ದಾರಿ ತಪ್ಪಿದೆ ಅವರಿಗೆ, ಇದು ಓದಯೋಗ ಕೂಡ ಬರೋದಿಲ್ಲ. ಆದ್ದರಿಂದ ಸರ್ವಾತ್ಮನ ನಾಶ ಹೊಂದಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ವಾಯುಸ್ಥಿತಿ ವಿಶ್ವ ಸಕ್ವೆಷನ್ ಹೇಳಿಬಿಡಿ, ಮುಂದೆ ಆದ ಕಾಡಿಗೆ ಏನೇನು ಆಗಿಬಿಡ್ತಾನೆ. ಆದ್ರೆ ಆಮೇಲೆ ಯೋಚನೆ ಮಾಡ್ತಾನೆ, ಎಷ್ಟು ದೊಡ್ಡ ಆಸ್ತಿ ಇದೆ ಅವನ ಹತ್ರ, ಈಗ ಉಪಯೋಗ ಮಾಡ್ಕೊಂಡು ಬರುತ್ತ ಅದನ್ನ, ಅದು ಮುಂದೇನು ಮಾಡ್ತಾನೆ ಅಂತ ಇವತ್ತಾನೆ ಹೇಳಿದ್ ಬಿಟ್ಟುಬಿಟ್ರೆ. ಇದರಿಂದ ನಾವೇನೋ ದೇವರ ಪೂಜೆ ಮಾಡುತ್ತೇವೆ, ಏಕಾದಶಿ ಉಪವಾಸ ಮಾಡುತ್ತೇವೆ, ಮುಂದೆ ಮಾಡ್ತಾನೆ ಅಂತ ಏನು ಗ್ಯಾರಂಟಿ? ನೀವು ಈಗಲೇ ಮಾಡಿಸೋದು ಗ್ಯಾರಂಟಿ ಇಲ್ಲ, ಅಂದ್ರೆ ಮುಂದೇನು ಮಾಡ್ತಾನೆ ಹಾಕಿದ್ರೆ? ಈಗ ಮಾಡಿಸಿ, ಮುಂದೆ ಯಾವುದೋ ಕಾಲಕ್ಕೆ ನಹಿ ಕಲ್ಯಾಣಕೃತ್ಕಷ್ಟಿ ದುರ್ಗತಿಂ ತಾತ ಗಚ್ಚತಿ, ಒಳ್ಳೆ ಕೆಲಸದ ಅರ್ಥವಾಗೋದೇ ಇಲ್ಲ. ಭಗವಂತನ ಶಾಸನ ಇದೆ, ಸ್ವರೂಪ ಯೋಗ್ಯತೆ ಇದ್ದವರಿಗೆ ಒಳ್ಳೆ ಕೆಲಸದ ಸತ್ಫಲ ಕೊಡಲೇಬೇಕು. ಆದ್ದರಿಂದ ನೀವು ಯೋಚನೆ ಮಾಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಮ್ಮ ಕೆಲಸ ನಾವು ಮಾಡಿ ಕೃಷ್ಣಾರ್ಪಣ ಅಂದ್ರೆ ಮುಗಿದು. ಅಜಾಬಳರಿಗೆ ಅದು ಬಂತಲ್ಲ, ಅದು ಇದು ಈ ಸೃಷ್ಟಿ ಯಾರಿಗೆ ಗೊತ್ತಾಗಲೇ ಇಲ್ಲ. ಹೆಸರಿಗೆ ಮಗನ್ನೇ ಕರೆದ ನಾರಾಯಣ ಬಂದ ಅಂತೆ. ಮಗನ ಕರೆದ ನಾರಾಯಣ ಬರೋದಾದ್ರೆ ನಾರಾಯಣನಂತಹ ಭ್ರಾಂತ ಮತ್ತೊಬ್ಬನಿಲ್ಲ. ಯಾರೋ ಹೋಗ್ತಿರ್ತಾರೆ, ಬನ್ನಿ ಅಂತ ಇನ್ನೊಬ್ಬ ಯಾರೋ ಬರ್ತಾರೆ, ನಿಮ್ಮನ್ನೆಲ್ಲ ಕರೆದಿದ್ದ ಅವ್ರನ್ನ ಅಂತ. ಹೌದಾ ಅಂತ ಹೋಗಿಬಿಡ್ತಾರೆ. ಅದು ಯಾರನ್ನ ಕರೆದ ಯಾರೋ ಹೋದ್ರೆ ಅವನ ದಡ್ಡ ಅನಿಸ್ಕೋತಾನೆ. ಮತ್ತೆ ನಾರಾಯಣ ದಡ್ಡನ ಆಗಿದ್ರೆ ಯಾರನ್ನ ಕರೆ ತಂದೂತ್ರನ ಕಳಿಸಿಬಿಡ್ತಾನೆ. ನಾರಾಯಣ ತನ್ನ ಕರೆದಿದ್ದಕ್ಕೆ ಕಳಿಸಿದ್ದೆ ಹೊರತು ಇನ್ನೊಬ್ಬರು ಕರೆದಿದ್ದಕ್ಕಲ್ಲ, ಅದು ನಿಮಿತ್ತ ಆಯ್ತು. ಇದ್ರೆ ನಮ್ಗೆ ಏನು ಗೊತ್ತಾಯಿತು ಅಂದ್ರೆ, ಯಾವುದೇ ಒಂದು ಸಜ್ಜನರ ಸಂಘ ಇರಬೇಕು, ಮಕ್ಕಳಿಗೆ ಹೆಸರು ಇಡಬೇಕು, ದೇವರ ಹೆಸರು ಇಡಬೇಕು, ಅದು ಚಿಂತನೆಗೆ ಅವಕಾಶ ಮಾಡಿಕೊಡುತ್ತೆ ಅಂತ. ದೇವರ ಹೆಸರನ್ನಿಟ್ರೆ, ಗುರುಗಳ ಹೆಸರನ್ನಿಟ್ರೆ ಹರಿಸ್ಮರಣೆಗೆ ನಿಮಿತ್ತ ಆಗೋದ್ರಿಂದ ಎಲ್ಲ ಹೆಸರು ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನಿಗಿದೆ. ಯಾವ ಶಬ್ದಗಳಿಂದ ಪರಮಾತ್ಮ ಸಾಕ್ಷಾತ್ ವಾಚ್ಯನಾಗಿದ್ದಾನಲ್ಲ, ಸ್ಮರಣೆ ಬರುತ್ತಲ್ಲ, ಅನ್ನಿಟ್ಬಿಟ್ರೆ ಮುಗಿದೋಯ್ತು. ಇದು ಅಲ್ಲಿಯ ತಾತ್ಪರ್ಯ. ಅದಕ್ಕೆ ಆಚಾರ್ಯ ಐತರೆಯ ಭಾಷೆಯಲ್ಲಿ ಬರೀತಾರೆ, ಮಗನಿಗೆ ಮಗನಿಗೆ ಹೆಸರಿಟ್ಟಿರ್ತಾನೆ, ಮಗನ ಕರೀತಾರಂತೆ. ಏ ಮಗನ ನಾರಾಯಣ ಅಂತ ಹೆಸರು, ವಾಸ್ತೇವ ಅಂತ. ವಾಸ್ತೇವ ಅಲ್ಲಿ ಒಂದು ಲೋಟ ಇದೆ ತಗೊಂಡು ಬಾ ಅಂತ ಕರೀತಾನೆ, ಅವ್ರು ಹೋಗ್ತಾನೆ. ವಾಸ್ತೇವ ಅಂತ ಮಗನ ಕರೀತಾನಲ್ಲ, ಒಳ್ಳೆ ಚಿಂತನೆ ಮಾಡ್ತಾನಂತ. ವಾಸುದೇವ ಪರಮಾತ್ಮ, ಅವನ ಹೆಸರನ್ನು ಮಗನಿಗೆ ಇಟ್ಟಿದ್ದೇನೆ. ಆ ಜ್ಞಾನ ಅವನಿಗಿದೆ ಈಗ. ಪರಮಾತ್ಮ ಮುಖ್ಯದಾಯಕನಾದವನು ವಾಸುದೇವ, ಆ ಹೆಸರನ್ನು ಪರಮ ಮಗನಿಗೆ ಇಟ್ಟಿದ್ದೇನೆ. ಈ ಮಗ ನನ್ನ ಮಾತು ಕೇಳದಂದ್ರೆ ವಾಸುದೇವನ ದಯ, ಹುಡುಗ ಹೋಗ್ಬಿಡ್ತಾನೆ ಕಣ್ಣು ತರಲಕ್ಕೋಸ್ಕರ. ಹೋಗದೆ ಲೋಕ ಪರಿಹಾರ ಮಾಡ್ತಿದ್ದ ಇವನು, ಮಾತು ಕೇಳಿದ್ದು ದೇವರ ದಯ. ಮತ್ತೆ ಒಳ್ಳೆ ಮಾತ್ರ ಕರೆದ್ರೆ ನನ್ನ ಪುಣ್ಯ. ಪರಮಾತ್ಮನ ವ್ಯಾಪಾರ ಪ್ರತಿ ಹೆಜ್ಜೆಯಲ್ಲಿ ನಡೀತಾ ಇದೆ, ಅನುಸಂಧಾನ ಮಾಡ್ತಾನಲ್ಲ, ಅದಕ್ಕೆ ಇದೆಲ್ಲ ಸಾಧನ ಆಗುತ್ತೆ ಹೊರತು ಯಾಂತ್ರಿಕವಾಗಿ ಅಷ್ಟೇ ಮಾಡಿದರೆ ಎಂದೆಂದೂ ಸಾಧ್ಯ ಇಲ್ಲ. ಮತ್ತು ಭಜನೆ ಮಾಡೋ ಜನಗಳು ತುಂಬಾ ಜನ ಇದ್ದಾರೆ, ಅಷ್ಟೇ ನೂರಕ್ಕೆ ಒಬ್ಬರು ಕೂಡ ಶಾಸ್ತ್ರದ ಗ್ರಂಥ ಕೂಡ ಹೊಂದಿರೋದಿಲ್ಲ. ಯಾತಕ್ಕೆ ಅಂದ್ರೆ ಅವರಿಗೆ ಇಷ್ಟು ಸಾಕೊತ್ತೆ ಭ್ರಮೆ ಬಂದುಬಿಟ್ಟಿದೆ ಈಗಾಗಲೇ, ಅದು ಬರಬಾರದು. ಭಜನೆ ಮಾಡೋ ತಪ್ಪಲ್ಲ, ಭಜನೆ ಅಷ್ಟಕ್ಕೆ ಪರಿವಸಾರ ಮಾಡಿಕೊಂಡ್ರೆ ಭಾರಿ ತಪ್ಪಾಗ, ಅದನ್ನು ಶಾಸ್ತ್ರದಿಂದ ಗಟ್ಟಿ ಮಾಡ್ಕೊತಾ ಹೋಗ್ಬೇಕು. ಆ ಗಟ್ಟಿ ಮಾಡೋದಕ್ಕೇನೆ ಅಧ್ಯಯನ ಅಷ್ಟು ವಿಶಿಷ್ಟ. ಅಧ್ಯಯನ ಮಾತ್ರವಾದ ಸೂತ್ರನೇ ಇದೆ, ಓದಿದರೆ ಮಾತ್ರ ಬ್ರಹ್ಮಜ್ಞಾನ ಇಲ್ಲದವರು ಇಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಅದನ್ನ ಅರ್ಥ ಮಾಡ್ಕೋದು. ಅಜಾಬಿಣನ ಕಥೆಯಲ್ಲಿ ತೊಂದರೆ ಆಗಿಲ್ಲ ಅವನಿಗೆ, ಅದಿಷ್ಟು ಕೂಡ ನಿಜವಾದ ಅರ್ಥದಲ್ಲಿ ಅವನು ಓದಿದ್ದರ ಫಲ ಅನುಭವಿಸಿದ್ದಾನಾದ್ದರಿಂದ ಇದರಲ್ಲಿ ಯಾವ ಅಶಾಸ್ತ್ರೀಯ ವಿಚಾರ ಇಲ್ಲವೇ ಇಲ್ಲ. ಇಲ್ಲದೆ ಹೋಗಿದ್ರೆ ಮೂಢನಂಬಿಕೆಗೆ ಪ್ರಚೋದನೆ ಕೊಡ್ತಕ್ಕಂಥ ಕಥೆ ಆಗ್ತಿತ್ತು, ಕಥೆ ಹಾಗಲ್ಲ. ಆದ್ರಿಂದಲೇ ಭಾಗವತ ರಾಮಾಯಣಾದಿ ಗ್ರಂಥಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಳಬೇಕಾದ್ರೆ, ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ, ಭಾಷಾತ್ರಯ ಪರಿಜ್ಞಾನ ವ್ಯತ್ಯಾಸಾದಿ ಸಪ್ತಭೇದ ಪರಿಜ್ಞಾನ ರೀತಿ ಶತಕಗಳ ಪರಿಜ್ಞಾನ ಬ್ರಹ್ಮಸೂತ್ರಾದಿ ನಿರ್ಣಾಯಕ ಶಾಸ್ತ್ರಗಳ ಪರಿಜ್ಞಾನ ಇಲ್ಲದವರಿಗೆ ಅದು ತಿಳಿಯೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಜಾಮಿಳನ ಬಗ್ಗೆ ಯಮದೇವರು ಹೇಳುತ್ತಾರೆ, ನೋಡಿ ಯಮದೂತರೆ, ನನ್ನ ದೂತರು ಕೇಳಿ, ನೀವು ಅಜಾಮಿಳನ ಬಿಟ್ಟು ಬಂದ್ರಲ್ಲ, ಭಾರಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಇಂದಲೇ ಅಭ್ಯಾಸ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಇಂಥ ಪ್ರಸಂಗ ಬಂದ್ರೆ ಮತ್ತೆ ಮತ್ತೆ ಕೇಳಬೇಕಾಗಿಲ್ಲ ಅಂತವ್ರ ತಂಟೆಗೆ ಹೋಗಬೇಕು. ಜಿಹ್ವಾನವಸ್ತಿ ಭಗವದ್ಗುಣ ನಾಮಧೇಯಂ ಚೇತಸ್ಯನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋನಮತಿ ಯಚ್ಚಿರ ಏಕದಾಪಿ ತಾನಾನ ಯಧ್ವ ಮತತಃ ಅಕೃತ ವಿಷ್ಣು ಕೃತ್ಯಾನ್. ಯಾರನ್ನ ಕರ್ಕೊಂಡ್ಬರಬೇಕು ಗೊತ್ತಾ? ಯಾರ ನಾಲೆಗಿಂದ ಭಗವತ್ಸ್ಮರಣೆ ನಾಮೋಚ್ಚಾರಣೆ ಆಗಿಲ್ಲ, ಯಾರ ಮನಸ್ಸು ಭಗವಂತನ ಕಡೆಗೆ ಹೋಗಿಲ್ಲ, ಯಾರ ತಲೆ ದೇವರಿಗೆ ಮಣಿಯೋದಿಲ್ಲ, ಅಂಥವ್ರನ್ನ ಕರ್ಕೊಂಡು ಬನ್ನಿ. ಅಕೃತ ವಿಷ್ಣು ಕೃತ್ಯಾನ್, ಭಗವತ್ಪ್ರಿಯವಾದ ಕಾರ್ಯಗಳನ್ನು ಯಾರು ಮಾಡಿಲ್ಲಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ, ಇಂಥವ್ರ ತಂಟೆಗೆ ಹೋಗಬೇಡಿ ಅಂತ ಹೇಳಿಬಿಟ್ರು. ಅದನ್ನಿಟ್ಟುಕೊಂಡೆ ದಾಸರಗಳು, ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ. ಯಮ ಕನಕದಾಸರ ಈ ಮಾತು ನೇರವಾದ ಇದರ ಅನುವಾದದಂತಹ ಭಾಗಗಳು. ಮುಟ್ಟದಿರಿ ಮುಟ್ಟದಿರಿ ಮುರಹರನ ದಾಸರನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ ಶಾಸನ ಮಾಡ್ತಾ ಇದ್ದಾರಂತೆ. ಇನ್ನಮ್ಮ ತಂಟೆಗೆ ಹೋಗಬಾರದು ನೀವೀಗ, ಮತ್ತೆ ಯಾರನ್ನು ಕರ್ಕೊಬೇಕಾಗಬೇಕಂತ ಕೇಳಿ ಕರ್ಕೊಬರೋ ಲಿಸ್ಟ್ ಬೇಕಾಗುತ್ತಿದೆ ಅಂತ ಹೇಳಿಬಿಡ್ತಾರೆ. ಅದರಲ್ಲಿ ಜಗನ್ನಾಥದಾಸರು ನಾಳೆ ಅವರ ಆರಾಧನೆ ಅವರು ಹೇಳುತ್ತಾರೆ, ಸಾರಿದ ಡಂಗೂರ ಯಮನು ಪಾಪಿ ನಾರಿಯರ ಎಳೆ ತಂದು ನರಕದೊಳು ಇಡಿರೆಂದು ಅದರೊಳಗೆ ಹೆಂಗಸರು ಪಾಪ ಪುರುಷರಿಗಷ್ಟೇ ಪಾಪ ಅಂತ ತಿಳ್ಕೊಂಡ್ಬಿಡಬೇಡಿ. ಕೆಲಸಿರ್ತಾರೆ ಎಲ್ಲ ಗಂಡಸರು ಮಾಡ್ತಾರೆ, ನಮಗೇನು ಗ್ರಾಚಾರ ಅಂತ ಹೇಳಿಬಿಡ್ತಾರೆ. ಎಲ್ಲ ಅವ್ರು ಮಲ್ಕೋತಾರೆ, ಅವ್ರು ಪುರಾಣಕ್ಕೆ ಅವ್ರು ಹೋಗ್ತಾರೆ, ಸಿನಿಮಾಕ್ಕೆ ನಾವು ಹೋಗ್ತೀವಿ, ನಮಗವ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಇಲ್ಲ, ಜ್ಞಾನ ಸಾಧನೆ ಎಲ್ಲರಿಗೂ ಸಮಾನವಾದದ್ದು, ಸಂಪಾದನೆ ರೀತಿಯಲ್ಲಿ ವ್ಯತ್ಯಾಸ ಇದೆ ಹೊರತು ಎಲ್ಲರಿಗೂ ಸಮಾನ. ಪಾಪಗಳು ಎಲ್ಲರಿಗೂ ಸಮಾನ, ಯಾರ ಪಾಪ ಮಾಡಿದ್ರು ಪಾಪ ಪಾಪನೇ. ಅದನ್ನೆಲ್ಲ ಜಗನ್ನಾಥ ದೊಡ್ಡ ಪಟ್ಟಿನ 27 ದೇವರನಾಮದೊಳಗೆ ಯಾವ ಎಂಥ ತಪ್ಪುಗಳನ್ನು ಮಾಡಿದರೆ ಯಮದೂತರು ಎಳ್ಕೊಂಡು ಹೋಗ್ತಾರೆ ಎಂಬ ಚಿತ್ರವನ್ನು ಕೊಡ್ತಾರೆ ದಾಸರಾಯ. ಅನೇಕ ಪುರಾಣಗಳ ಸಾರವನ್ನು ಸಂಗ್ರಹಿಸ್ತಾರೆ. ಅಲ್ಲಿ ನಾನು ಗಮನಿಸಬೇಕು ಒಂದು ಮಾತು ಹೇಳ್ತಾರೆ, ನೀರಾಂಬರವನ್ನುಟ್ಟು ಮಡಿ ಎಂಬಾಳ. ಆ ಮಾತು ನೋಡಿ, ನೀರಾಂಬರವನ್ನುಟ್ಟು ಮಡಿ ಎಂಬಾಳ, ಅದು ಪಾಠಾಂತರ ಉಂಟು. ನೀಲಾಂಬರವನ್ನುಟ್ಟು ಮಡಿ ಎಂಬಾಳ ಅಂತ ಒಂದು, ಅದು ಕಪ್ಪು ಬಟ್ಟೆ ಧರಿಸಿದ್ರೆ ಮಡಿ ಬರೋದಿಲ್ಲ ಒಂದರ್ಥ. ನೀರಾಂಬರ ಅಂದ್ರೆ ವಜ್ಜ ಬಟ್ಟೆ ಅಂತ, ವಜ್ಜ ವಸ್ತಿಯಲ್ಲಿ ಮಾಡಿದ್ರೆ ಅಡಿಗೆ ಇತ್ಯಾದಿ ಮಡಿ ಬರೋದೇ ಇಲ್ಲ. ಅದು ಯಾವಾಗ ಬರುತ್ತೆ? ಗ್ರಹಣಾಧಿಕಾರದೊಳಗೆ ಅನಿವಾರ್ಯ ಆಗ ಬರುತ್ತೆ ಹೊರತು. ಆದರೂ ಎರಡು ಸಲ ಚೆನ್ನಾಗಿ ಜಾಚಿ ಇಟ್ಕೋಬೇಕು. ಬೇರೆ ಹೊತ್ತಾರ ಅಭ್ಯಾಸ ಮಾಡ್ಕೊಂಡ್ರೆ ಭಾರಿ ತಪ್ಪು ಅಂತ ಹೇಳುತ್ತೆ. ಅನೇಕ ಜನರಿಗೆ ಅವೆಲ್ಲ ವಜ್ಜೆ ಬಟ್ಟೆ ಮಡಿ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ. ವಸ್ತ್ರಾಂತರಕ್ಕೆ ಅದಕ್ಕೆಲ್ಲ ಬರುತ್ತೆ ಹೊರತು ಪೂಜಾದಿಗಳಿಗೆ ಬರೋದಿಲ್ಲ. ಅದು ಒಂದು ಅದು ಅನಿವಾರ್ಯ ಪ್ರಸಂಗದೊಳಗೆ ಯೋಸರ್ ಚೆನ್ನಾಗಿ ಅದನ್ನು ಜಾಡಿಸಿ ಬಿಡಬೇಕಂತೆ, ಆಗ ಅದು ಶುದ್ಧ ಆಗುತ್ತೆ. ಯೋಸರ್ ಜಾಡಿಸೋದಕ್ಕೂ ಕಾರಣ ಇದೆ. 7-9 ಯಾವುದರ ಸಂಕೇತ ಗೊತ್ತಾ? ರಸಸಪ್ತಮಿ, ಸೂರ್ಯನ ಸಂಕೇತ. ಸೂರ್ಯನ ಸ್ಮರಣೆ ಮಾಡ್ತೇವಲ್ಲ, ಸೊ ಒಣಗಿದಾಗ ಲೆಕ್ಕ ಅಂತ ಅರ್ಥ. ಭಾರತೀಯರೊಳಗೆ ಮುಖ್ಯ ಪ್ರಾಣಾಂತರಕ್ಕಂತ ಶ್ರೀಹರಿಯ ಸ್ಮರಣೆಗೆ ನಿಮಿತ್ತ ಅದು ಒಂದು. ಏಳು ಸತ್ಯ ಜಾಡಿಸೋದು ಮೆಕ್ಯಾನಿಕ್ ಬಂದು ಶಾಸ್ತ್ರ ಎಲ್ಲದಕ್ಕೂ ಲಿಂಕ್ ಕೊಡ್ತಾ ಹೋಗ್ತದೆ. ಸಪ್ತ ಸಪ್ತಿ ವಹಪ್ರೀತ ಅಂತಲೇ ಸೂರ್ಯನ ಕರೆದಿರೋದು ನಾವು. ಅಂದ್ರೆ ಸೂರ್ಯ 7 ಕುದುರೆಗಳ ರಥದಲ್ಲಿ ಬರ್ತಾನಾದ್ರಿಂದಾಗಿನೆ ಆ ಸೂರ್ಯನ ಚಿಂತನೆ ಮಾಡಲಿಕ್ಕೆ 7-9 ಸಂಕೇತವಾದ್ದರಿಂದ ಒಣಗಿ ಒಣಗುತ್ತೆ ಅಂತ ಅರ್ಥ. ಇದು ಆಪತ್ಕಾಲಕ್ಕೆ ದಿವಸ ಅಭ್ಯಾಸ ಮಾಡೋದಲ್ಲ, ದಿವಸ ಸ್ಮರಣೆ ಮಾಡಿ ಅದು ತಪ್ಪಲ್ಲ. ಆದರೆ ಅದನ್ನು ಈ ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರ ಹೇಳೋದ್ರಿಂದ ಒಂದೊಂದು ದೇವರಾಮದ ಅರ್ಥ ಹೇಳಬೇಕಾದ್ರೆ ಎಷ್ಟು ಶ್ರಮ ಇದೆ ಅದರೊಳಗೆ. ದಾಸ ಸಾಹಿತ್ಯ ಪೂರ್ತಿ ವ್ಯಾಸ ಸಾಹಿತ್ಯದ ಅದು ಒಂದು ಬರೀ ಯಾಂತ್ರಿಕ ಅನುವಾದ ಅಲ್ಲ, ಮತ್ತೆ ಅದೊಂದು ಒಳ್ಳೆ ಭಾವಗರ್ಭಿತವಾದ ಅನುವಾದವಾದ್ದರಿಂದ ಅದನ್ನು ತಿಳ್ಕೊಂಡಾಗ ನಿಜವಾಗಲೂ ದೇವರ ಬಗ್ಗೆ ಸರಿಯಾದ ಭಕ್ತಿ ನಮಗೆ ಬರುತ್ತೆ. ಇದೆಲ್ಲ ಹೇಳ್ತಾ ಇರೋದು ಶುಕಾಚಾರ್ಯರು. ನಾನು ಇದನ್ನ ನೋಡು ಪರೀಕ್ಷಿತ್ ರಾಜ, ಮಲಯ ಪರ್ವತದಲ್ಲಿ ಹೋದಾಗ ಅಗಸ್ತ್ಯಮುನಿಗಳ ಬಾಯಿಂದ ಕೇಳಿದೆ ಅಂತ ಹೇಳಿದ್ರೆ, ಅಗಸ್ತ್ಯಮುನಿಗಳು ಹೇಳಿದ ಕಥೆ ಅಂತ ಹೇಳಿದ ಎಂದು ಪ್ರಾಚೀನತೆ ಹೇಳ್ತಾರಲ್ಲ, ಆ ಸಂಪ್ರದಾಯ ಪರಂಪರೆಗೆ ಭಾರಿ ಮಾನ್ಯತೆ ಇದೆ. ಇನ್ನು ಮುಂದೆ ಆ ಪ್ರತೀತಸರು ಅಂತಕ್ಕಂಥ 10 ಜನ ತಪಸ್ ಮಾಡಿದ್ರಲ್ಲ, ನಾಟ್ಯಸ್ಥಾನದ ಕೊನೆಗೆ ಬಂದಿರ್ತಾರ, ರುದ್ರಗೀತೆಯನ್ನು ಉಚ್ಚಾರಣೆ ಮಾಡಿಬಿಟ್ಟು ಅವರೆಲ್ಲ ಬರ್ತಾರೆ. ಮುಂದೆ ವಾರ್ಕ್ಷಿ ಅಂತಕ್ಕಂಥ ಒಬ್ಬ ಕನ್ಯೆಯನ್ನು ವಿವಾಹವಾಗ್ತಾರೆ, ವೃಕ್ಷಗಳ ಕನ್ಯೆಯಾದ್ದರಿಂದ ವಾರ್ಕ್ಷಿ ಅಂತ ಹೆಸರು. ಅಲ್ಲಿ ವಿಶೇಷವಾದಂತಹ ಉತ್ಪತ್ತಿ ನಡೆಯುತ್ತೆ. ಅಲ್ಲಿ ದಕ್ಷ ಪ್ರಜಾಪತಿ ಮತ್ತೊಮ್ಮೆ ಹುಟ್ಟಿ ಬರ್ತಾ ಇದ್ದಾನೆ, ಆತನಿಂದ ಪ್ರಾಚೇತಸ ಅಂತ ಹೆಸರಾಗುತ್ತೆ. ಅದಕ್ಕೇನೆ ಪ್ರಾಚೇತಸ ಅಂತ ಹೆಸರು. ದಕ್ಷ ಪ್ರಜಾಪತಿ 2ನೇ ಜನ್ಮ ಇದು, ಒಂದು ಹೆಸರದೇನೆ, ಸಾಧನೆ ಅದೇ, ವ್ಯಕ್ತಿ ಅದೇನೆ, ಮತ್ತೊಮ್ಮೆ ಹುಟ್ಟಿ ಬಂದನಂತೆ. ಅಂತ ದಕ್ಷ ಪ್ರಜಾಪತಿ ವಿಶೇಷವಾಗಿ ಬ್ರಹ್ಮದೇವರ ಆರಾಧನೆ ಮಾಡುತ್ತಾನೆ. ಹಂಸಗುಷ್ಯ ಸ್ತೋತ್ರದಿಂದ ಬ್ರಹ್ಮದೇವರನ್ನು ಪರಮಾತ್ಮನ ಆರಾಧನೆ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದನು. ಪರಮಾತ್ಮನ ಆರಾಧನೆಗೆ ಹಂಸಗುಷ್ಯ ಭಾಗವತ ಪುರಾಣ ಸ್ತೋತ್ರಗಳ ದೊಡ್ಡ ಒಂದು ಗುಂಪದು ಒಂದು. ಎಷ್ಟು ದಿವ್ಯವಾದ ಸ್ತೋತ್ರಗಳಿವೆ, ಅಂತ ಸ್ತೋತ್ರಗಳಿಗೆ ಭಾರಿ ಮಹತ್ವ ಉಂಟು. ಅಂತ ಸ್ತೋತ್ರಗಳ ಮಹತ್ವ ಕಾರಣ ಏನು ಅಂದ್ರೆ, ಸ್ತೋತ್ರ ಹೇಳ್ತಾರಕ್ಕೆ ದೇವರು ಕಂಡೇ ಬಿಡ್ತಾನೆ. ಅಂತ ಸಿದ್ಧಿ ಇರತಕ್ಕಂಥ ಸ್ತೋತ್ರಗಳಾದ್ದರಿಂದ ವೇದವ್ಯಾಸಿಯವರು ಸ್ವತಃ ಅದನ್ನು ತಾವು ಬರದ ಮೇಲೆ ಎಷ್ಟು ಮಹತ್ವ ಇರಬೇಕು. ಸ್ತೋತ್ರ ಪ್ರಪಂಚ ಎಂಬುದು ನಮಗೆ ಸಾರ್ಥಕವಾಗಬೇಕಾದ್ರೆ ಅದು ಫಲದಾಯಕವಾಗಬೇಕು. ಫಲದಾಯಕವಾಗಿದ್ದು ಎಲ್ಲಿ ಕಂಡಿದೆಯಲ್ಲ ಅದನ್ನೇ ಹೇಳಿಬಿಟ್ರೆ ಮುಗಿದೋಯ್ತಾಗ. ಅಂತ ಸ್ತೋತ್ರ ಅದು. ಆಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ದಕ್ಷ ಪ್ರಜಾಪತಿ, ನೀನು ಮತ್ತೂ ಪ್ರಜಾಪತಿ ಆಗಬೇಕು, ಈ ಸಲ ಕೂಡ ಮಕ್ಕಳನ್ನ ಪಡೆ ಅಂತ ಹೇಳಿಬಿಟ್ಟು ಆಗ ಪಾಂಚಜನ್ಯ ಅಂತಕ್ಕಂಥ ಅವನ ವಿವಾಹವಾಗ್ತಾನೆ. ಆತನಿಗೆ ಮೊದಲು 10,000 ಜನ ಗಂಡು ಮಕ್ಕಳು ಹುಟ್ಟಿದರಂತೆ. ಅವಳು 10,000 ಜನ ಎಲ್ಲರಿಗೂ ಹರಿಯಶ್ವರು ಹರಿಯಶ್ವರು ಅಂತ ಹೆಸರು. 8 ಜನಗಳನ್ನು ಕರೀತಾನೆ. ನೋಡಿ, ನೀವೆಲ್ಲರೂ ಸಹ ಮಕ್ಕಳನ್ನ ಪಡೀರಿ, ಪ್ರಜಾವೃದ್ಧಿಯನ್ನು ಮಾಡಿ ಅಂತ ಹೇಳಿದ ತಕ್ಷಣ ಅವರೆಲ್ಲ ಆಗಲಿ ಅಂತ ಹೇಳಿ ನಾರಾಯಣ ಸರೋವರಕ್ಕೆ ಹೋಗ್ತಾರೆ. ಮೊನ್ನೆ ನೋಡಿದ್ದೇವೆ, ಸಿಂಧೂ ನದಿ ಸಮುದ್ರ ಸೇರತಕ್ಕಂಥ ಸ್ಥಳದಲ್ಲೇ ನಾರಾಯಣ ಸರೋವರ ಇರೋದು. ಇವತ್ತಿಗೂ ಸರೋವರ ಇದ್ದೇ ಇದೆ. ಅಲ್ಲಿಗೆ ಹೋಗ್ತಾರೆ. ಆ ಸಮಯದಲ್ಲಿ ನಾರದ ಮನೆಗಳು ಅಲ್ಲಿಗೆ ಬರುತ್ತಾರೆ, ತಪಸ್ಸು ಪ್ರಾರಂಭ ಮಾಡುತ್ತಾರೆ. ನಾರದರು ಬರ್ತಾರೆ. ಓ, ಏನು ತಪಸ್ ಮಾಡ್ತಾ ಇದ್ದೀರಾ? ಮದುವೆ ಆಗಬೇಕಾ ನೀವೀಗ? ಭಾರಿ ಸಂತೋಷ. 9 ಒಗಟು ಕೇಳ್ತೇನೆ, ಉತ್ತರ ಗೊತ್ತಾ ಅಂತ ಕೇಳಿದ್ರೆ, ಅದಕ್ಕೆ ಉತ್ತರ ಗೊತ್ತಿದ್ರೆ ಮದುವೆ ಆಗಬಹುದು, ಇಲ್ಲವರು ಆಗಬಾರದು ಅಂದು ಬಿಟ್ರೆ. ಈಗ ಕೇಳಿಬಿಟ್ರೆ ಕತೆ ಮೂರು ಮದುವೆ ಎಷ್ಟು ಜನ ಆಗಬಾರದು ಅಂತ ಗೊತ್ತಾಗುತ್ತೆ. ಮದುವೆ ಹೊರಗಡೆಗೆಲ್ಲ ಒಗಟು ಹಾಕಿಬಿಡಬೇಕಾಗಿ ಅದು ಹೆಚ್ಚುಕೊಂಡು ಮದುವೆ ನಿಂತೆ ಹೋಗಿಬಿಡುತ್ತೆ. ಅಲ್ಲಿ ತಮಾಷೆ ನೋಡಿ, ಮದುವೆ ಆಗುವಂತ ಮಕ್ಕಳನ್ನು ಪಡೆಯಿರಿ ಅಂತ ಹೇಳಿದರೆ ತಪಸ್ಸು ಹೋದ್ರಂತವ್ರು. ಮದುವೆ ಆಗಬಾರದೆ, ಮದುವೆ ಅರ್ಹತೆಗೆ ಮೊದಲು ತಪಸ್ಸು ಮಾಡಬೇಕು ಅಂತಲ್ಲ. ಸುಮ್ಮನೆ ಮದುವೆ ಆಗಿಬಿಡ್ತಾನೆ, ಓದಿ ಕೆಲಸ ಸಿಕ್ಕನ ಮದುವೆ ಆಗ್ತಾನ ಆಟೆ. ಚೆನ್ನಾಗಿ ಓದಿ ಕೆಲಸ ಸಿಕ್ಕು ಆ ಕನ್ಫರ್ಮ್ ಆದಮೇಲೆ ಪರ್ಮನೆಂಟ್ ಆದ್ಮೇಲೆ ಹೇಗೆ ಮದುವೆ ಆಗ್ತಾನೋ, ನಮ್ಮ ಶಾಸ್ತ್ರದೊಳಗೆ ತಪಸ್ಸು ಮಾಡಿ ಸಿದ್ಧಿ ಪಡೆದು ಮದುವೆ ಆಗಬೇಕಂತ. ಹಿಂದಿನವರೆಲ್ಲ ಆ ರೀತಿ ಮಾಡಿದವರೇ. ಅದಕ್ಕೆ ಲೋಕ ಇಲ್ಲಿವರೆಗೆ ಬೆಳಕೊಂಡು ಬಂತು. ಇಂದ ಹೋದರೆ ವಿಚಿತ್ರವಾದ ಅನಾಹುತಕ್ಕೆ ಮನುಷ್ಯ ಕಾರಣ ಆಗ್ತಾನೆ. ತಪಸ್ಸು ಮಾಡಿದಾಗ ಏನಾಗುತ್ತಾಗ? ವಿವಾಹ ಇತ್ಯಾದಿಗಳು ಕೇವಲ ತನ್ನ ಸ್ವೇಚ್ಛೆಯಿಂದ ಬರುತ್ತಕ್ಕಂಥವುಗಳಲ್ಲ, ಅದು ಭಗವದ್ ಆರಾಧನೆ ಇರತಕ್ಕಂಥ ವ್ಯವಸ್ಥೆ ಅದು. ಆದ್ದರಿಂದ ನಾವು ಶ್ರದ್ಧೆಯಿಂದ ಗೃಹಸ್ಥಾಶ್ರಮವನ್ನ ಭಗವತ್ ಪೂಜಾರೂಪವಾಗಿ ನಡೆಸಬೇಕು ಅನ್ನೋ ಒಂದು ಕಲ್ಪನೆ ಬರೋದಕ್ಕೆ ಇವೆಲ್ಲ ಬೇಕು. ಮದುವೆಗಿಂತ ಮುಂಚೆ ದೊಡ್ಡ ತಪಸ್ಸು. ನಮ್ಮ ತಪಸ್ಸು ಅಂದ್ರೇನು? ತಪ ಆಲೋಚನೆ, ಅಧ್ಯಯನ ಮಾಡಬೇಕು ಅಂತ ಅರ್ಥ. ಚೆನ್ನಾಗಿ ಶಾಸ್ತ್ರ ಓದಬೇಕು ಅಂತ ಅರ್ಥ. ಆತ ಮದುವೆಗೆ ಅರ್ಹತೆ ಬರುತ್ತೆ. ಓದಿದ್ರೆ ಫಲ ಏನು? ಇದು ಒಗಟು ಬಿಡಿಸಕ್ ಬರಬೇಕು ಅವನಿಗಾಗಿ. ಒಂಬತ್ತನ್ನು ಹೇಳಿ ಬಿಡಿಸಕ್ ಹೋದ್ರೆ ಇದು ಒಂದು ದಿವಸ ಅದೇ ಆಗುತ್ತೆ. ಒಳ್ಳೊಳ್ಳೆ ವಿಚಾರ ಅವರೇ ಪ್ರಶ್ನೆ ಕೇಳಿ ಯಾರು ದೊಡ್ಡ ಉತ್ತರವನ್ನ ಹೇಳ್ತಾ ಇದ್ದಾರೆ. ನಿಮಗೆ ಬಿಲದ ಕೊನೆ ಗೊತ್ತಾ? ಭೂಮಿಯ ಕೊನೆ ಗೊತ್ತಾ ಅಂತ ಕೇಳುತ್ತಾರೆ. ಭೂಮಿಯ ಕೊನೆ ಗೊತ್ತಾ? ಚಿತ್ರಕಥೆ ಹೇಳ್ತಕ್ಕಂತ ಹಂಸಪಕ್ಷಿ ಇದೆ ಗೊತ್ತಾ? ಒಬ್ಬ ಗಯ್ಯಾಳಿ ಹೆಂಡತಿಯ ಗಂಡ ಒಬ್ಬನಿದ್ದಾನೆ ಗೊತ್ತಾ? ನದೀಂ ಉಭಯತೋ ವಾಹಂ, ಹಿಂದಕ್ಕೂ ಮುಂದಕ್ಕೂ ಹರಿಯ ನದಿ ಇದೆ ಗೊತ್ತಾ ಅಂತ ಕೇಳಿದರು. ಒಂದು ಏಕರಾಷ್ಟ್ರ, ಏಕ ಅಧಿಪತಿ ಒಂದು ರಾಷ್ಟ್ರ ಇದೆ ಗೊತ್ತಾ ಅಂದ್ರೆ ಒಂದೊಂದು ಒಗಟುಗಳೇನೆ. ಮತ್ತು ಒಂದು ವಿಚಿತ್ರವಾದ ವಸ್ತು ಇದೆ, ಅದು ಪಂಚ ಪಂಚಾತ್ಮಕ. ಪಂಚ ಪಂಚಾತ್ಮಕ ಏನು ಗೊತ್ತಾಗಲ್ಲ ಅಂದ್ರೆ ಒಂದೂ ಗೊತ್ತಿಲ್ಲ ಅಂದಮೇಲೆ ಇವರು ಗೃಹಸ್ಥಾಶ್ರಮ ವ್ಯರ್ಥವಾಗಲೇಬೇಕಾಗುತ್ತೆ. ಯೋಚನೆ ಮಾಡಿದಂತೆ ಆಯ್ತು ಅಂತ ಯೋಚನೆ ಮಾಡ್ತಾ ಕೂತರಂತೆ. ಒಂಬತ್ತು ಪುತ್ರ ಹೊರಗೆ ಬಿಡುತ್ತಂತವ್ರೆ. ಒಳ್ಳೆ ಸಿದ್ಧಿ ಪಡೆದವರು ಅರ್ಥ ಗೊತ್ತಾಯ್ತು. ಅದು ಅರ್ಥ ಗೊತ್ತಾಯ್ತು. ಅದ್ರ ಒಂದು ಅರ್ಥ ನೋಡಿ, ಯಾವುದು ಪಂಚಪಂಚಾತ್ಮಕವಾದ ವಸ್ತು ಯಾವುದು ಅಂದ್ರೆ ನಮ್ಮ ದೇಹ. ಪಂಚವಿಂಶತಿ ತತ್ವಗಳಿದೆಯಲ್ಲ, ಕಪಿಲನಾಮಕ ಭಗವಂತ ಹೇಳಿದನಲ್ಲ, ಅಂತ ತತ್ವಾಭಿಮಾನಿ ದೇವತೆಗಳು ಅವರಿಂದ ಅನುಗ್ರಹಿತವಾದಂತಹ ಸಾಧನ ಶರೀರ. ಮತ್ತು ಎರಡು ಕಡೆ ಹರಿತಕ್ಕಂಥ ಹಿಂದೂ ಮುಂದೆ ಹರಿಯೋ ನದಿ ಅಂದ್ರೇನು? ಹುಟ್ಟೋದು ಸಾಯೋದು, ಹುಟ್ಟೋದು ವಾಪಸ್ ಬರೋದು, ಸಾಯೋದು ಬರೋದು, ಸಾಯೋದು ಬರೋದು. ಈ ನದಿ ವಾಪಸ್ ಹೋಗೋದಿಲ್ಲ, ಇದು ವಾಪಸ್ಸು ಹೋಗೋದು ಬರೋದು ಬರುತ್ತಲ್ಲ. ಈ ಹುಟ್ಟು ಸಾವುಗಳ ಸರಪಳಿ ಇದೆಯಲ್ಲ, ಇದೇ ಒಂದು ಎರಡು ಕಡೆ ಹರಿತಕ್ಕಂಥ ನದಿ. ಎಲ್ಲ ಹಿಡ್ತಾ ಹಿಡ್ತಾ ಹೋದಂತೆ ಅದು ಉತ್ತರ ಗೊತ್ತಾಯ್ತು. ಅಷ್ಟೇ ಅಲ್ಲ, ಅವರಿಗೆ ಮದುವೆನೂ ಬೇಡ, ಮಕ್ಕಳು ಬೇಡ, ದೇವರ ಧ್ಯಾನ ಮಾಡೋಣ ಅಂತ ಬಾಧೆ ಬಂದ್ಬಿಡುತ್ತಂತೆ. ಮತ್ತೆ ಆ ಮಟ್ಟದ ಚಿಂತನೆ ಮಾಡಿದ್ರಂತ ಸ್ವಾಮಿ ಮುಂದೇನ್ ಮಾಡ್ತೇವೆ ಅಂತಾರೆ. ಇನ್ನೇನು ಮಾಡೋದು, ಎಲ್ಲ ಸನ್ಯಾಸಿಗಳಾಗಿ ಸದ್ಗತಿ ಹೋಗ್ತೇವೆ, ತಪಸ್ಸರ ಸದ್ಗತಿ ಹೊರಟು ಹೋಗಿಬಿಟ್ರೆ. 10,000 ನಾರದ ಮೇಲೆ ಶಿಷ್ಯರ ಸಂಖ್ಯೆ ಕೇಳಿದವರಿಗೆ ನಮ್ಮ ಶಿಷ್ಯರು ಜಾಸ್ತಿ ಅಂತಿರೋ ಅಹಂಕಾರ ಎಲ್ಲ ಹೋಗ್ಬಿಡ್ಬೇಕು ಆ ಕಡೆ. ಎಂತೆಂತ ಶಿಷ್ಯರು ಇದ್ದವರಿಗೆ ಎಲ್ಲ ಹೋಗ್ಬಿಟ್ರು. ದಕ್ಷ ಪ್ರಜಾಪತಿಗೆ ಸುದ್ದಿ ಬಂತು, ಎಲ್ಲಾ ಗಂಡು ಮಕ್ಕಳು ಕೂಡ ಹೊರಟುಬಿಟ್ಟು ಅಂತ ಹೇಳಿ. ತಡ್ಕೋತಾನೆ ಪಾಪ, ಒಳ್ಳೆ ಜ್ಞಾನಿ ಆತ ಆಗಲಿ, ದೇವರ ಸಂಕಲ್ಪ ಅಂತ ಹೇಳಿ ಮತ್ತೆ ಸಂಸಾರ ಮುಂದುವರಿಸ್ತಾರೆ. ಇತ್ತೆ ಸಾವಿರಾರು ಮಕ್ಕಳು ಹುಟ್ಟುತ್ತಾರೆ, ಅವರಿಗೆ ಶಬಲಾಶ್ವರು ಅಂತ ಹೇಳ್ತಾರೆ. ಅವರು ಸ್ವಲ್ಪ ದೊಡ್ಡವರಾಗ್ತಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಹೋಗಿ ನೀವು ಕೂಡ ಪ್ರಜಾಪತಿಗಳಾಗಬೇಕು, ಒಳ್ಳೆ ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿದ ತಕ್ಷಣ ಆಯ್ತಪ್ಪ ಅಂತ ಹೊರಟುಬಿಟ್ಟರು. ಇವರು ತಪಸ್ಸಿಗೆ ಹೋಗ್ತಾರೆ, ಆ ಪ್ರಕಾರ ನಾರಾಯಣ ಸರೋವರಕ್ಕೆ ಹೋಗ್ತಾರೆ. ಅದೇ ನಾರದರೇ ಬರ್ತಾರೆ, ಅದೇ ಪ್ರಶ್ನೆಯನ್ನು ಕೇಳುತ್ತಾರೆ, ಒಂದು ನೋಟ್ ಸೇರಿಸ್ತಾರೆ. ನಿಮ್ಮ ಅಣ್ಣಂದರು ಬಂದಿದ್ರು, ಈ ಪ್ರಶ್ನೆ ಕೇಳಿದೆ, ಉತ್ತರ ಕೊಟ್ಟು ಏನ್ ಮಾಡಿದ್ರು ಗೊತ್ತಾ ಅಂತಾರೆ. ಏನ್ ಮಾಡಿದ್ರು ಅಂತಾರೆ, ಅವರೆಲ್ಲ ಸನ್ಯಾಸಿಗಳೇ ಸದ್ಗತಿ ಹೊರಟು ಬಿಟ್ರು ಅಂತಾರೆ. ಇದು ಭಾರಿ ಖುಷಿಯಾಗಿ ಬಿಡುತ್ತೆ. ಉತ್ತರನು ಗೊತ್ತಾಯ್ತು, ಮಹಾಜನ ಏನಗತಃ ತಪಂಥಾಹ, ದೊಡ್ಡವರು ಮಾಡಿದ ನಾವು ಮಾಡೋಣ, ತವರು ಹೊರಟು ಹೋಗಿಬಿಟ್ರು. ಒಬ್ರು ಮದುವೆ ಆಗಲಿಲ್ಲ, ಮಕ್ಕಳನ್ನು ಪಡೀಲೇ ಇಲ್ಲ. ಯಕ್ಷ ಪ್ರಜಾಪತಿಗೆ ಸುದ್ದಿ ಮುಟ್ಟಿತು. ಈ ಬಾರಿ ಸ್ವಲ್ಪ ಸಿಟ್ಟು ಬಂತಂತ ಆತನು, ಸ್ವಲ್ಪ ಸಿಟ್ಟು ಬಂತು. ಸಿಟ್ಟು ಬಂತು ನೋಡಿದ್ರ, ಅದಕ್ಕೆ ಋಷಿಮುನಿಗಳ ಕಥೆ ಕೇಳಿದಾಗ ನಮಗೆ ಭಾರಿ ಆಗ್ತಾರೆ. ಏನ್ರಿ ಇವರಿಗೆಲ್ಲ ಈ ಶಾರ್ಟ್ ಟೆಂಪರ್ ಇರ್ತಾರೆ, ಇವರೆಲ್ಲ ಕೂಡ ತಮಾಷೆ ಮಾಡ್ತಾರೆ. ಪುರಾಣ ಕಥೆ ಕೇಳಿದಾಗ ದುರ್ವಾಸರು ಶಾಪ ಕೊಟ್ಟರು, ದಕ್ಷ ಪ್ರಜಾಪತಿ ಶಾಪ ಕೊಟ್ಟ, ಭಾರಿ ಬಿಪಿ ಅಂತ ಕಾಣಿಸುತ್ತೆ ಇವರಿಗೆಲ್ಲ, ಬರೀ ಶಾರ್ಟ್ ಟೆಂಪರ್ ಅಂತ ತಮಾಷೆ ಮಾಡಿಬಿಡ್ತಾರೆ. ಕಥೆ ಗೊತ್ತಿಲ್ಲ. 10,000 ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಈಗ ಹೊರಟೋಗಿದ್ದಾರೆ. ಇನ್ನು ಮತ್ತೆ 1,000 ಮಕ್ಕಳು ಹೋಗಿದ್ದಾರೆ. ಆಗ ಸ್ವಲ್ಪ ಆತರ ಮನಸ್ಸಿಗೆ ಅನಿಸಿದ್ರೆ ಏನು ಆಶ್ಚರ್ಯ ಇಲ್ಲ, ಅದು ಪ್ರಾರಬ್ಧವಶಾತ್ ಮತ್ತೆ ಪಾಪ. ಆಗ ಶಾಪ ಕೊಟ್ಟಂತ ಇವರು ಮನಸ್ಸಿನ ವಿಚಾರ ಮಾಡಿ, ಇರೋ ಒಬ್ಬ ಮಗ, 10 ಮಕ್ಕಳಲ್ಲಿ 20 ಮಕ್ಕಳಲ್ಲಿ ಒಬ್ಬ ಮಗ ಸ್ಕೂಲಿಂದ ಬರೋ ತಡವಾದರೆ ಜೀವ ನಿಲ್ಲೋದಿಲ್ಲ ಪಾಪ, ಇನ್ನು ಕೂಸು ಬರಲಿಲ್ಲ ಕೂಸು ಬರಲಿಲ್ಲ, ಅದೇನು 20-30 ವರ್ಷ ಆದ್ರೂ ಕೂಸೇ ಪಾಪ ಅದು ಒಂದು ಅಂತ ಅಷ್ಟು ಬಿಡುತ್ತಿರ್ತಾರೆ. ಅದ್ದದ್ದು 10,000 11,000 ಮಕ್ಕಳುಗಳ ರೀತಿ ಹೋದರೆ ಆತರ ಮನಸ್ಸಿಗೆ ದುಃಖ ಆದ್ರೆ ಏನು ಆಶ್ಚರ್ಯ ಅಲ್ಲ, ಅದು ಸಹಜ. ಅದಕ್ಕೂ ಕಾರಣ ಮತ್ತೆ ಪ್ರಾರಬ್ಧಾನೆ. ಆಗ ಶಾಪ ಕೊಟ್ಬಿಟ್ಟನಂತ ಆತ. ಅಷ್ಟು ಗೆಲ್ಲಷ್ಟು ಯೋಗ ಇತ್ತಾತನ ಈ ಪಾಪ, ಅಷ್ಟಕ್ಕೆ ದೊಡ್ಡ ತತ್ವಾಭಿಮಾನಿ ದೇವತೆ ಪಾಪ ಆತ. ಹಸ್ತಕ್ಕೆ ದಕ್ಷ ಪ್ರಜಾಪತಿ ಅಧಿಪತಿ, ತತ್ವಾಭಿಮಾನಿ ದೇವತೆ, ಆದ್ದರಿಂದ ತಡ್ಕೊಂಡ. ಆದ್ರೆ ಆತ ವಾಯುದೇವರಲ್ಲ, ರುಜುಗಳಲ್ಲ, ಆದ್ದರಿಂದ ತಡ್ಕೊಳ್ಳಕ್ಕಾಗಲಿಲ್ಲ. ಬರೀ ಶಾಪ ಕೊಡುತ್ತಾರೆ. ಎಲ್ಲ ಆಗಿದ್ದು ಯಾರಿಂದ? ಇದು ಈ ನಾರದ ಮುನಿಗಳಿಂದ. ಅವರು ನನ್ನ ಸಂಸಾರನೇ ಹಾಳು ಮಾಡಿಬಿಟ್ರು ಅಂತೇಳಿ ಶಾಪ ಕೊಟ್ಬಿಟ್ಟರು. ಏನು ಶಾಪ ಕೊಡ್ತೇನೆ? ಇನ್ನು ಮೇಲೆ ಈ ನಾರದ ಮುನಿಗಳು ನಿಂತಲ್ಲಿ ನಿಲ್ದ ಓಡಾಡ್ತಾ ಇರಲಿ, ನಾನ್ ಸ್ಟಾಪ್ ಓಡಾಡ್ತಾ ಇರಬೇಕು, ಶಾಪ ಕೊಟ್ಟುಬಿಟ್ರು. ಆಗ ನಮಗನ್ಸುತ್ತೆ ಭಯ ಆಗುತ್ತಾಗ, ಅದು ಯಾವ್ದು ಹೆಣ್ಣುಮರಿ ಹೇಳಕ್ ಹೋಗಬಾರದು, ಹೇಳೋದು ಬಯಸ್ಕೊಳ್ಳೋದು, ಯಾಕೆ ಇವ ಕೆಲಸ ಇದನ್ನ ಹೇಳೋದು ಬಯಸ್ಕೊಳ್ಳೋದು, ನಮ್ಮ ಪಾಡೆ ನಾವು ಇದ್ದು ಬಿಟ್ರೆ ಆಗೋದು. ಇಂಥ ಕತೆ ಕಡೆ ಕೇಳೇ ಇರ್ತದೆ, ಇನ್ನೊಬ್ರಿಗೆ ಏನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಅವರು ಮಾಡೋದಿಲ್ಲ, ಆ ವಿಚಾರ ಬೇರೆ, ಇನ್ನೊಬ್ರಿಗೂ ಹೇಳೋದಿಲ್ಲ. ಮತ್ತೆ ಕೆಟ್ಟದಾಗಲ್ಲ ಯಾಕೆ ಹೇಳಬೇಕಾಗಿದ್ರೆ? ನಾರದ ಮುನಿಗಳು ಮಾಡಿದ್ದು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ? ಭಾರಿ ಒಳ್ಳೆ ಕೆಲಸ ಅಂತೀರಿ, ಶಾಪ ಬಂತು. ಮತ್ತೆ ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಇದಕ್ಕೇನು ಅರ್ಥ ಅಂತ ಕೇಳಿದ್ರೆ ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾರದನ್ನೇ ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಾದ್ರೆ ಕಿವಿ ಬಿತ್ತು ಶಾಪದ ವಾರ್ತೆ, ನಿಮ್ಗೆ ಶಾಪ ಬಂತು. ಏನ್ ಶಾಪ ಬಂತು? ನಿಂತ ನಿಲ್ಬಾರದಂತೆ. ಅದು ಭಾರಿ ಖುಷಿಯಾಗಿ ಬಿಡ್ತಂತೆ, ದೇವ್ರ ದಯ ಅನ್ಕೊಂಡ್ರೆ. ಶಾಪನ ದೇವ್ರ ದಯ ಇದೇ ನಾಳೆ ಬಾರ ಶಾಪನದ್ದು ಬಯಸ್ಕೊಂಡ್ರೆ ದೇವ್ರ ದಯ ಅನ್ಬೇಕಾ? ಅವ್ರು ಅಂದ್ರಂತೆ, ಯಾತಕ್ಕೆ ಗೊತ್ತಾ, ನಾನು ಹೇಗೂ ತತ್ವಕ್ಕೆ ಸಾರ್ ಮಾಡಕ್ಕೆ ಓಡಾಡ್ತಾನೇ ಇದ್ದೆ, ಅವ್ರು ಶಾಪ ಕೊಟ್ಬಿಟ್ಟು ಫಾಸ್ಟ್ ಆಗಿ ಓಡಾಡಕ್ಕೆ ಅನುಕೂಲ ಆಯ್ತು ಅನ್ಕೊಂಡ್ಬಿಟ್ರಂತೆ.